గురుభ్యో నమః. అభ్రమం భంగరహితం అజడం విమలం సదా ఆనందతీర్థమతులం భజే తాపత్రయాపహం మిథ్యా సిద్ధాంతదుధ్వాంత విధ్వంసనశేషః దైతీత్యాకతే నిర్భాసతాం నో హృదంబరే అత్యకల్పితకల్పోయం ప్రత్యత్యకేసరి వ్యాసతీర్థ గురుభూయాద్ అస్మదిష్టాత సిద్ధే తపో విద్యా విరక్త్యాది సద్గుణోగాకరాణం వైరాజగురూన్ వందే హైగ్రీవదాశయాన్ పూజ్య రాఘవేంద్రాయ సత్యధర్మరతాయ చ వదతాం కల్పవృక్షాయ నమతాం కామధేనవే దుర్వాదిధ్వాంతరవే వైష్ణవేందీవరేందవే శ్రీరాఘవేంద్రగురువే నమోత్యంతయాళవే ఆపాదమణిపర్యంతం గురూణామాక్తిం స్మరేత్ యన విఘ్నాః పశ్యంతి సిద్ధిం స మనోరథాః. హరి ఓం శ్రీ గురుభ్యో నమః. నావు తంత్రదీపికయల్లి ఆనందమయాధికరణ అదను స్వల్ప నోడిదివి. అది నోడోవాగ అల్లి ఓం ఆనందమయోభ్యాసాత్ ఓం అంత హేళదాగ అభ్యాస అన్నోదని ఏను అంత హేళిదారె. ಅದಕ್ಕೆ ಅಂಗವಾಗಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ವಾಕ್ಯ ತೈತ್ರಿಯ ಉಪನಿಷತ್ತನ್ನು ಅಲ್ಲಿ ನೋಡ್ತಾ ಬಂದಿದ್ದೀವಿ. ಅಲ್ಲಿ ಆನಂದಮಯ ಅನ್ನುವುದು ಮಾತ್ರವಲ್ಲದೆ ಪಂಚಕೋಶಗಳು ಯಾವುದಿದೋ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅನ್ನುವ ಅನ್ಯತ ಪ್ರಸಿದ್ಧವಾಗಿರುವಂತಹ ಶಬ್ದಗಳು. ನಾವು ನೋಡಿದಂತೆ ಈ ಬ್ರಹ್ಮಸೂತ್ರಗಳಲ್ಲಿ ಮೊದಲನೇ ಪಾದ, ಮೊದಲನೇ ಅಧ್ಯಾಯದ ಮೊದಲನೇ ಪಾದ, ಮೊದಲನೇ ಅಧ್ಯಾಯ ಇದು ಸಮನ್ವಯ ಅಧ್ಯಾಯ. ಸೊ ಈ ಸಮನ್ವಯ ಅಧ್ಯಾಯ ಸಮನ್ವಯ ಮಾಡುವುದು, ಸಮನ್ವಯ ಮಾಡುವಾಗ ಶಬ್ದಗಳು ಬಹುವಿಧವಾದ ಶಬ್ದಗಳಿರುತ್ತೆ. ಆದ್ದರಿಂದ ಆ ಶಬ್ದಗಳನ್ನು ಭಗವತ್ಪರವಾಗಿ ಎಲ್ಲಿ ನೋಡಬೇಕು, ಯಾವಾಗ ನೋಡಬೇಕು ಅಂತ ಕಾಂಟೆಕ್ಚುವಲ್ ಆಗಿ, ಸರ್ವೋತ್ತಮತ್ವ ಇಲ್ಲ ಒಂದು ಸರ್ವಕರ್ತೃತ್ವ ಸ್ವಾತಂತ್ರ್ಯ ಇಲ್ಲ ವಿಶೇಷ ಕಾರ್ಯಗಳು ಮಾಡುವುದು ಇತ್ಯಾದಿಗಳು ಬಂದಾಗ ಅದು ಭಗವಂತನ ಹೇಳುತ್ತೆ. ದೋಷಯುತವ ಅಂದರೆ ಯಾವುದೋ ಒಂದು ದೋಷವನ್ನು ಹೇಳಿದಾಗ ಹೊರಟಾಗ ಅದು ಬೇರೆ ವಿಷಯಗಳನ್ನ ಹೇಳಬಹುದು. ಅಂದರೆ ಮೂಲತಃ ಎಲ್ಲ ಶಬ್ದಗಳು ಪರಮಾತ್ಮ ಪರವಾಗಿದೆ, ಆದರೆ ಅವು ಪರಮಾತ್ಮನಿಂದ ಸಮಾಕರ್ಷ ಮಾಡಿಕೊಂಡು ಬೇರೆಯವರೆಲ್ಲ ಕೂಡ ಆ ಶಬ್ದಗಳನ್ನು ಬೇರೆಯವರಿಗೆ ಅನ್ವಯ ಮಾಡಬೇಕು. ಆದರೆ ಭಗವಂತ ತಾನು ಆ ಶಬ್ದಗಳನ್ನು ಅವ್ರಿಗೆ ಕೊಡ್ತಾನೆ, ಯಾಕಂದ್ರೆ ಅವರಲ್ಲಿ ನಿಂತು ಮಾಡಿಸುವವನೇ ಅವನೇ. ಆದ್ದರಿಂದ ನಾವು ಹೆಸರಿಟ್ಟು ಈಗ ಲೋಕದಲ್ಲಿ ವಾಸುದೇವ ನಾರಾಯಣ ಮುಕುಂದ ಅಂತ ಹೆಸರು ಮಕ್ಕಳಿಗೆ ಹೆಸರಿಡ್ತೀವಿ, ಅದು ಭಗವಂತನ ಹೆಸರು, ನಾವು ಆ ಹೆಸರನ್ನು ಇಡ್ತೀವಿ. ಹೇಗೋ ಹಾಗೆ ಭಗವನ್ ಪರವಾದ ಶಬ್ದಗಳು ಬೇರೆ ಕಡೆನೂ ಅನ್ವಯ. ಈಗ ಯಾರನ್ನ ಮಗನ ಕರಿಬೇಕಂದ್ರೆ ಮುಕುಂದ ಅಂತ ಕರಿತೀವಿ, ಭಗವಂತ ಮುಕುಂದನ ಕರಿತಾ ಇಲ್ಲ ಮಗನನ್ನೇ ಕರಿತಾ ಇದ್ದೀವಿ. ಸೊ ಇಲ್ಲ ಎಲ್ಲ ಭಗವತ್ಪರ, ಆದ್ದರಿಂದ ಮುಕುಂದ ಅಂತ ಕರೆದಾಗ ಪರಮಾತ್ಮನನ್ನೇ ಕರಿತಾ ಇದ್ದೀವಿ ಅಂದ್ರೆ ಮಗನ ಕರೆಯೋದು ಹಾಗೆ. ಆದ್ದರಿಂದ ನಮ್ಗೆ ಲೋಕದಲ್ಲಿ ವ್ಯವಹಾರವಾಗಬೇಕಂತ ಹೇಳಿದ್ರೆ ಭಗವತ್ಪರವಾದ ಶಬ್ದಗಳು ಬೇರೆ ಕಡೆ ನಾವು ಉಪಯೋಗಿಸ್ಬೇಕಾಗಿ ಬರುತ್ತೆ. ಆದರೆ ಶಾಸ್ತ್ರದಲ್ಲಿ ಮುಖ್ಯ ಅರ್ಥ ಹೇಳುವಾಗಲಿ ಬ್ರಹ್ಮಶಬ್ದ ಇತ್ಯಾದಿಗಳು ಹೇಳುವ ಅಂದರೆ ಸರ್ವೋತ್ತಮತ್ವೇನ ಹೇಳುವ ಶಬ್ದಗಳು ಎಲ್ಲಿ ಬಂದು ಕೂಡ ಅದು ಭಗವಂತನಿಗೆ ಹೇಳುತ್ತೆ ಅಂಥೇಳಿ. ಅಂದರೆ ಮೂಲತಃ ಎಲ್ಲ ಶಬ್ದಗಳು ಭಗವಂತನ ತಿಳಿಸಿಕೊಡುತ್ತೆ. ಅದಕ್ಕೆ ನಮಗೆ ಬೇಕಾಗಿದ್ದು ಈ ಸಮನ್ವಯ ಅಧ್ಯಾಯದಲ್ಲಿ ಮೂಲತಃ ಎಲ್ಲ ಶಬ್ದಗಳು ತಿಳಿಸಿಕೊಡುತ್ತೆ ಅಂತ ಹೇಳಿದರೆ, ಈ ಸಮನ್ವಯ ಅಧ್ಯಾಯದಲ್ಲಿ ನಾಲ್ಕು ಪಾದಗಳು ಮಾಡಿ ಮೊದಲನೇ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದಂತಹ ನಾಮ ಶಬ್ದಗಳನ್ನು ತಗೊಂಡು, ಎರಡನೇ ಪಾದದಲ್ಲಿ ಲಿಂಗ ಏನಿ ನಾಮ ಲಿಂಗ ಅಂತ ಎರಡು ಬಿಡಿಸಿದ್ದಾರೆ ಅನ್ಯತ್ರ ಪ್ರಸಿದ್ಧ ಶಬ್ದಗಳಿಗೆ. ಆದರೆ ಮೂರನೇ ಪಾದದಲ್ಲಿ ಉಭಯತ್ರ ಪ್ರಸಿದ್ಧ, ನಾಲ್ಕನೇ ಪಾದದಲ್ಲಿ ಅನ್ಯತ್ರ ಏವ ಪ್ರಸಿದ್ಧ ಶಬ್ದಗಳನ್ನು ತಗೊಂಡಿದ್ದಾರೆ. ಏನು ಈ ಮೊದಲು ಈ ಅನ್ಯತ್ರ ಪ್ರಸಿದ್ಧ ಶಬ್ದಗಳನ್ನು ತಗೊಂಡಾಗ, ಉದಾಹರಣೆಗೆ ಇಲ್ಲಿ ಹೊರಡಿರುವಂತಹ ಶಬ್ದ ಆನಂದಮಯ. ಆನಂದಮಯ ಅಂತ ಹೇಳಿದಾಗ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಈ ಎಲ್ಲ ಶಬ್ದಗಳು ಅನ್ಯತ್ರ ಪ್ರಸಿದ್ಧವಾಗಿದೆ. ಯಾಕಂದ್ರೆ ಆ ಶಬ್ದ ಹೇಳುತ್ತಲೂ ನಮಗೆ ಓಹೋ ಇದು ಯಾವುದೋ ಕೋಶಗಳ ಬಗ್ಗೆ ಹೇಳ್ತಾ, ಪಂಚಕೋಶಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ನಮಗನ್ಸುತ್ತೆ. ಆದ್ದರಿಂದ ಲೋಕದಲ್ಲಿ ಬೇರೆ ಅರ್ಥ ರೀತಿಯ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು ಮೂಲತಃ ಪರಮಾತ್ಮನನ್ನು ತಿಳಿಸಿಕೊಟ್ಟಾಗ ಅವು ಹೇಗಾಗತ್ತೆ ಅಂಥೇಳಿ, ಇಲ್ಲಿ ಪಂಚರೂಪ ಪರಮಾತ್ಮ ಅವು ಆ ಶಬ್ದಗಳಿಗೆ ಮೂಲಭೂತವಾದ ಅರ್ಥಗಳು. ನಮಗೆ ಒಂದು ಪ್ರಶ್ನೆ, ಯಾಕೆ ಅನ್ನಮಯ ಕೋಶ ಅಂದರೆ ಅನಿರುದ್ಧ, ಪ್ರಾಣಮಯ ಕೋಶ ಅಂದರೆ ಪ್ರದ್ಯುಮ್ನ, ಹೀಗೆ ನಾವು ಮನೋಮಯ ಅಂದರೆ ಸಂಕೃಷ್ಣ, ವಿಜ್ಞಾನಮಯ ಅಂದರೆ ವಾಸುದೇವ, ಆನಂದಮಯ ಅಂದರೆ ನಾರಾಯಣ ಅಂತ ಹೇಳಿ ನಾವು ಅರ್ಥ ಮಾಡೋದಕ್ಕಾಗಿ ಏನು ಎಲ್ಲಿದೆ ಅಂತ ಹೇಳಿದ ಆಚಾರ್ಯರು, ಅದಕ್ಕೆ ಆಚಾರ್ಯರು ಕೊಟ್ಟಿದ್ದಾರೆ. ಆಚಾರ್ಯರು ಕೊಟ್ಟಿದ್ದಕ್ಕೆ ಆಚಾರ್ಯರು ಯಜು ಸಂಹಿತೆಯಿಂದ ಕೋಟ್ ಮಾಡಿ ಇಡೀ ಹಾಗೇ ಕೋಟ್ ಕೊಟ್ಟಿದ್ದಾರೆ. ಆದ್ದರಿಂದ ಅಲ್ಲಿ ಅದು ಭಗವಂತನನ್ನೇ ತಿಳಿಸಿಕೊಡುತ್ತೆ ಅಂತ ಹೇಳುತ್ತೆ. ಯಾಕೆ ಇದೆಲ್ಲ ಹೊರಟಿದೆ ಏನು ಅಂತ ಹೇಳಿದಾಗ, ನಾವು ತೈತ್ತಿರೀಯ ಉಪನಿಷತ್ತಿನಲ್ಲಿ ನಾವು ನೋಡ್ತಾ ಬಂದಿದ್ದೀವಿ, ಅಲ್ಲಿ ನಾಲ್ಕು ಕೋಶಗಳನ್ನು ನಾವು ನೋಡ್ತಾ ಬಂದಿದ್ವಿ. ಸೊ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯವರೆಗೂ ನೋಡಿದ್ದೀವಿ. ಆನಂದಮಯ ಅನ್ನುವ ಶಬ್ದ ಅಂದರೆ ಆ ನಮಗೆ ಪ್ರಸಿದ್ಧವಾಗಿರುವಂತಹದ್ದು ಕೋಶಗಳಿದ್ದರೂ ಅವು ಭಗವಂತನನ್ನು ತಿಳಿಸಿಕೊಡುತ್ತೆ ಅಂತ ನಾವು ನೋಡಿದಾಗ ಇಲ್ಲಿ ಸರಿ, ಈ ಆನಂದಮಯ ಅಲ್ಲಿಗೆ ಬರುವಾಗ ಆನಂದ ಪ್ರಕರಣ ಅಂತ ಹೇಳಿ, ಸೊ ಆ ಆನಂದಮಯ ಪ್ರಕರಣ ನೋಡುವಾಗ ಅಲ್ಲಿ ಏ ಹೇಗೆ ಬಂತು ಅಂತ ನಾವು ಅದನ್ನು ನೋಡ್ತಾ ಬಂದಿದ್ವಿ. ಏನು ಪ್ರಶ್ನೆ ಇದೆ? ಓಕೆ. ಸೊ ಇಲ್ಲಿ ನಾವು ಶಬ್ದಗಳು ಹೇಗೆ ಭಗವತ್ಪರ ಅಂತ ಹೇಳುವುದಕ್ಕೆ ಕಾರಣ ಏನು ಅಂತ ಹೇಳಿದಾಗ, ನಾವು ಮೊದಲಿಂದ ನೋಡ್ತಾ ಬರುವಾಗ ಅಲ್ಲಿ ಉದಾಹರಣೆಗೆ ಅನ್ನಮಯ ಅದು ನೋಡುವಾಗ ಅನ್ನರ ಸಮಯ, ಸೊ ಸವ ಏಷ ಪುರುಷೋ ಅನ್ನರ ಸಮಯ ಅಂತೇಳಿ ಬರುತ್ತೆ. ಅದಾದ ಮೇಲೆ ಅನ್ನಂ ಹಿ ಭೂತಾನಾಂ ಜ್ಯೇಷ್ಠಂ ಅಂತೇಳಿ, ಇದು ಕೋಶ ಆಗಿದ್ದರೆ ಅನ್ನ ಪ್ರಾಣಿಗಳಲ್ಲಿ ಶ್ರೇಷ್ಠವಾದದ್ದು, ಜ್ಯೇಷ್ಠವಾದದ್ದು, ಜ್ಯೇಷ್ಠ ಶ್ರೇಷ್ಠ ಸರ್ವೋತ್ಕೃಷ್ಟವಾದದ್ದು ಅನ್ನೋದು ಅರ್ಥ ಇಲ್ಲದ ಮಾತಾಗತ್ತೆ. ಅನ್ನಮಯ ಕೋಶ ಹೇಗೆ ಪ್ರಾಣಿಗಳಲ್ಲಿ ಸರ್ವಶ್ರೇಷ್ಠವಾಗದಕ್ಕೆ ಸಾಧ್ಯವಿದೆ? ಅದೇ ವಿಧವಾಗಿ ಪುರುಷನು ಅನ್ನರ ಸಮಯನಾಗಿದ್ದಾನೆ ಅಂದ್ರೆ ಅದು ಹೇಗೆ ಅನ್ನಕೋಶ ಅನ್ನೋದು, ಪುರುಷ ಅನ್ನೋದು ಅನ್ನರ ಸಮಯ ಕೋಶ ಆಗಲಿಕ್ಕೆ ಅಪುರುಷ ಶಬ್ದ ಭಗವಂತ ಪುರುಷ ಪ್ರತಿಪಾದ್ಯನಾಗಿದ್ದಾನಂತ ನಾವು ಅದನ್ನು ನೋಡಿದ್ದೀವಿ. ಅದು ಕೋಶ ಆದರೆ ತಸ್ಯ ಇದಮೇವ ಶಿರಹ ಅಂಥೇಳಿ, ಅನ್ನಮಯ ಕೋಶದ ಶಿರಸ್ಸು ಇವನಿಗೆ ಶಿರಸ್ಸಾಗಿದೆ ಇವನೇ ಅಂತ ಈ ಭಗವದ್ ರೂಪ ಚಿಂತನೆ ಮಾಡುವಾಗ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರಂದ್ರೆ, ಇವು ಎಲ್ಲರೂ ಕೂಡ ಅಷ್ಟೇ ಅಲ್ಲದೆ ಸರ್ವಂ ವೈತೇ ಅನ್ನಮಾಪ್ನುವಂತಿ ಏ ಅನ್ನಂ ಬ್ರಹ್ಮೋಪಾಸತೆ ಅಂತ ಹೇಳಿದಾಗ, ಎಲ್ಲರೂ ಕೂಡ ಈ ಅನ್ನವನ್ನು ಬ್ರಹ್ಮ ಅಂದ್ರೆ ಪೂರ್ಣನಾದವನು ಅಂತ ಉಪಾಸನೆ ಮಾಡಿದರೆ ಅನ್ನವನ್ನು ಸೇರ್ತಾರೆ, ಪಡೆಯುತ್ತಾರೆ. ನಿಶ್ಚಯವಾಗಿ ಅನ್ನಕೋಶ ಆಗಲಿಕ್ಕಿಲ್ಲ, ಅನ್ನಕೋಶದ ಉಪಾಸನೆ ಮಾಡುವುದು, ಅನ್ನಕೋಶವನ್ನು ಬ್ರಹ್ಮ ಪರಬ್ರಹ್ಮ ಅಂತ ಉಪಾಸನೆ ಮಾಡಿದರೆ ಅನ್ನಕೋಶವನ್ನು ಹೋಗಿ ಸೇರ್ತಾರಂದ ಅರ್ಥ ಇಲ್ಲದೆ ಮಾತಾಗತ್ತೆ. ಆದ್ದರಿಂದ ಅದು ಒಂದು ಭಗವಂತ ರೂಪ ಅನಿರುದ್ಧನನ್ನು ತಿಳಿಸಿಕೊಡುತ್ತೆ ಅಂಥೇಳಿ. ಅಲ್ಲಿ ಅನಿರುದ್ಧ ಅನ್ನೋದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಆಚಾರ್ಯರು ಹೇಳುವಾಗ ಆಚಾರ್ಯರು ಇಡೀ ಯೇಸು ಸಂಹಿತನ ಹಾಗೆ ಕೋಟ್ ಮಾಡಿ ಹೇಳಿದ್ದಾರೆ ವಿಸ್ತಾರವಾಗಿ. ಹೀಗೆ ಪ್ರತಿ ಒಂದರಲ್ಲಿ ಕೂಡ ನಾವು ಅದನ್ನು ನೋಡಬಹುದು, ಅದು ಕೋಶಕ್ಕೆ ಸಂಬಂಧಪಟ್ಟ ಶಬ್ದ ಅಲ್ಲ ಅನ್ನುವುದು ನಮಗೆ ಗೊತ್ತಾಗತ್ತೆ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಸೆಗ್ಮೆಂಟ್ ಹೋದಾಗ ಕೂಡ ಏತಸ್ಮಾತ್ ಅನ್ನ ಸಮಯಾತ್ ಅನ್ಯೋಂತರ ಆತ್ಮ ಪ್ರಾಣಮಯ ಅಂತ ಹೇಳಿದಾಗ, ಪ್ರಾಣಮಯ ಆತ್ಮ ಪ್ರಾಣಮಯ ಅಂತ ಹೇಳಿದ್ರೆ, ಸೊ ಕೋಶ ಆತ್ಮ ಶಬ್ದವಾಚ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಆ ಅನ್ನಮಯ ಅನ್ನದ ಸಮಯಕ್ಕಿಂತ ಬೇರೆಯಾದಂತಹ ಆತ್ಮ ಶಬ್ದವಾಚ್ಯನಾದವನು ಪ್ರಾಣಮಯನಾಗಿದ್ದಾನೆ ಅಂತ ಹೇಳಿದಾಗ, ಇದು ಯಾವುದೋ ಒಂದು ಉತ್ಕೃಷ್ಟವಾದದ್ದನ್ನು ಹೇಳ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಅಷ್ಟಮತ್. ಅದಕ್ಕೆ ಏನು ಆಧಾರ ಅಂತ ಹೇಳಿದಾಗ, ಆಚಾರ್ಯರು ಕೋಟ್ ಮಾಡಿ ಹೇಳಿದಂತೆ ಅಲ್ಲಿ ಪ್ರಾಣಮಯ ಅನ್ನೋದು ಪ್ರದ್ಯುಮ್ನನಗ ಹೇಳುತ್ತೆ ಅಂತ ಹೇಳಿದಾಗ ಸರಿ ಹೋಗುತ್ತೆ. ಅಂದ್ರೆ ಪರಮಾತ್ಮ ತಾನು ಮೂಲರೂಪಿಯಾದ ಪರಮಾತ್ಮ ಪುರುಷನಾಮಕ, ಅವನಿಗೆ ಅವಯವಗಳೇ ಇವೆಲ್ಲವೂ, ಸೊ ಅನ್ನಮಯ ಪ್ರಾಣಮಯ ಮಾನ ಇವೆಲ್ಲ ಕೂಡ ಅವನ ಅಂಗಗಳೇ ಆಗಿ ತನ್ನ ತನ್ನವೇ ಅಂಗಗಳು. ಮತ್ತು ಒಂದೊಂದು ರೂಪದಲ್ಲಿ ಕೂಡ ಅವನು ಆ ಪುರುಷ ರೂಪವನ್ನು ತಾಳುವುದು, ಅವನ ಶಿರಸ್ಸು ಯಾವ ಯಾವ ಶಿರಸ್ಸು, ಆಮೇಲೆ ದಕ್ಷಿಣ ಬಾಹು, ವಾಮಬಾಹು, ಮಧ್ಯದೇಹ, ಪಾದಗಳು ಏನು ಅನ್ನೋದು ಒಂದೊಂದು ರೂಪಕ್ಕೆ ನಾವು ನೋಡ್ತಾ ಬಂದಿದ್ದೀವಿ. ಇವೆಲ್ಲವೂ ಕೂಡ ಕೋಶಗಳಿಗೆ ಇರಲಿಕ್ಕೆ ಸಾಧ್ಯವಿಲ್ಲ. ಸೊ ಇವೆಲ್ಲವೂ ಕೂಡ ಭಗವಂತನ ರೂಪದ ಚಿಂತನೆಗೆ, ಧ್ಯಾನದ ಚಿಂತನೆಗೆ ಹೊರಟಿರುವುದು ಅನ್ನೋದು ನಮ್ಗೆ ಸ್ಪಷ್ಟವಾಗತ್ತೆ. ಅದೇ ವಿಧವಾಗಿ ಒಂದೊಂದು ಕೋಶದಲ್ಲಿ ನಾವು ಹೋದಾಗ ಕೂಡ ಅದಕ್ಕಿಂತ ಬೇರೆಯಾದಂತಹ ಇನ್ನೊಂದಿದೆ ಅನ್ನೋದನ್ನು ಅದೇ ವಿಧವಾಗಿ ಏತಸ್ಮಾತ್ ಪ್ರಾಣಮಯಾತ್ ಅನ್ಯೋಂತರ ಆತ್ಮ ಮನೋಮಯ ತೇನ ಏಷ ಪೂರ್ಣ ಅವನು ಪೂರ್ಣನಾಗಿದ್ದಾನೆ ಇವೆಲ್ಲ ಹೇಳುವಾಗ ಅವು ಕೋಶಗಳು ಪೂರ್ಣವಾಗಿರೋಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇವೆಲ್ಲವೂ ಕೂಡ ಪರಮಾತ್ಮನನ್ನೇ ತಿಳಿಸಿಕೊಡುತ್ತೆ ಅನ್ನೋದು ನಮಗೆ ಅಲ್ಲಿ ಸ್ಪಷ್ಟವಾಗಿ ಗೋಚರವಾಗುವಂತಹ ವಿಷಯವಾಗಿದೆ. ಸೊ ಆಮೇಲೆ ಇದೆಲ್ಲ ಆನಂದ ಮೀಮಾಂಸ ಪ್ರಕರಣ ಬರಲಿಕ್ಕೆ ಮುಂಚೆ ಆನಂದಮಯ ಕೋಶದ ಚಿಂತನೆ ಅಲ್ಲಿ ಬರುತ್ತೆ. ಅಲ್ಲಿ ಹೇಳುವಾಗ ನಮಗೆ ಅಲ್ಲಿ ಹೇಳ್ತಾರೆ ಆನಂದಮಯ, ಸೊ ತಸ್ಮಾದ್ ವಾ ಏತಸ್ಮಾದ್ ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮ ಆನಂದಮಯ ತೇನ ಏಷ ಪೂರ್ಣ ಸವಾ ಏಷ ಪುರುಷ ವಿಧ ಏವ ತಸ್ಯ ಪುರುಷ ವಿಧತಾಂ ಅನ್ವಯಂ ಪುರುಷವಿಧ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠ ತದಪ್ಯೇಷ ಶ್ಲೋಕೋ ಭವತಿ ಅಂಥೇಳಿ ಅದೆಲ್ಲ ನಾವು ನೋಡಿದ್ದೀವಿ. ಅಸನ್ನೇವ ಸಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದುಹು ಇತಿ ತಸ್ಯ ಏಷ ಏವ ಶರೀರ ಆತ್ಮ ಯಹ ಪೂರ್ವಸ್ಯ ಅಂಥೇಳಿ ಇವೆಲ್ಲ ಹೇಳಿದಾಗ ಇದು ಒಂದು ಪರಮಾತ್ಮನ ರೂಪದ ಚಿಂತನೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಆದ್ದರಿಂದ ಇವು ಎಲ್ಲವೂ ಕೂಡ ಪರಮಾತ್ಮನನ್ನೇ ತಿಳಿಸಿಕೊಡುತ್ತೆ ಅನ್ನೋದು ನಮಗೆ ಅಲ್ಲಿ ಸ್ಪಷ್ಟವಾಗುವಂತಹ ವಿಷಯವಾಗಿದೆ. ಸೊ ಅಲ್ಲಿ ಹೇಳ್ತಾರೆ, ಅಥಾತೋ ಅನುಪ್ರಶ್ನಾಹ ಉತ ವಿದ್ವಾನ್ ಅಮುಂ ಲೋಕಂ ಪ್ರೀತ್ಯ ಕಶ್ಚನ ಗಚ್ಚತಿ ಅಂಥೇಳಿ ಎಲ್ಲ ಹೇಳುವಾಗ ಇಲ್ಲಿ ಬ್ರಹ್ಮಜ್ಞಾನಿಯಾದವನು ಪರಮಾತ್ಮನನ್ನು ಪಡೆಯುವುದಕ್ಕೆ ಕೇಳಿದಂತಹ ವರುಣನಿಗೆ ಚತುರ್ಮುಖ ಬ್ರಹ್ಮನನ್ನು ಕುರಿತು ಪ್ರಶ್ನೆ ಕೇಳ್ತಾನೆ. ಆ ತತ್ವನಿರ್ಣಯಕ್ಕೆ ಆ ಸಂದರ್ಭದಲ್ಲಿ ಹೇಳಿದಂತಹ ಮಾತುಗಳಿವು ಅಂತೇಳಿ ಉಪನಿಷತ್ತು ಕೂಡ ಆ ಕಾಂಟೆಕ್ಸ್ಟ್ ಕೂಡ ಕೊಡುತ್ತೆ. ಸೊ ಇತ್ಯುಕ್ತೆ ಬ್ರಹ್ಮಣಾ ಪೂರ್ವಂ ಪಪ್ರಚ್ಛ ವರುಣೋಹಂ ಅಂಥೇಳಿ ವರುಣ ಕೇಳಿದ ಪ್ರಶ್ನೆಗಳ ವಿಚಾರವನ್ನಲ್ಲಿ ಹೇಳ್ತಾರೆ. ಸೊ ಇದೆಲ್ಲ ನಾವು ನೋಡಿದಾಗ ಅಲ್ಲಿ ಕೆಲವು ಅಂಶಗಳು ಬರುತ್ತೆ. ಅಭ್ಯಾಸ ಅಂತ ಹೇಳುವಾಗ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ, ಅಲ್ಲಿ ಬರುತ್ತೆ ಏನಂತ ಹೇಳಿದ್ರೆ, ಸ ಯಶ್ಚಾಯಂ ಪುರುಷೇ ಯಶ್ಚ ಅಸವಾದಿತ್ಯೆ ಸ ಏಕ ಸ ಯ ಏವಂ ವಿತ್ ಅಸ್ಮಾನ್ ಲೋಕಾತ್ ಪ್ರೀತ್ಯ ಅಂತ ಹೇಳಿ ಅಲ್ಲಿ ಈ ವಿಷಯಗಳು ಬರುತ್ತೆ. ಏನಂತ ಹೇಳಿದ್ರೆ, ಏತಂ ಅನ್ನಮಯಂ ಆತ್ಮಾನಂ ಉಪಸಂಕ್ರಾಮತಿ, ಏತಂ ಪ್ರಾಣಮಯಂ ಆತ್ಮಾನಂ ಉಪಸಂಕ್ರಾಮತಿ, ಏತಂ ಮನೋಮಯಂ ಆತ್ಮಾನಂ ಉಪಸಂಕ್ರಾಮತಿ, ಏತಂ ವಿಜ್ಞಾನಮಯಂ ಆತ್ಮಾನಂ ಉಪಸಂಕ್ರಾಮತಿ, ಏತಂ ಆನಂದಮಯಂ ಆತ್ಮಾನಂ ಉಪಸಂಕ್ರಾಮತಿ ಅಂತ ಹೇಳಿ ಅಲ್ಲಿ ಎಲ್ಲಾ ಕೋಶಗಳ ಹೆಸರು ಅಲ್ಲಿ ಅಂದ್ರೆ ಪ್ರಸಿದ್ಧವಾದ ಕೋಶಗಳಿದೆ. ಆದ್ರೆ ಅದು ಆಕ್ಚುಯಲ್ ಆಗಿ ಪರಮಾತ್ಮನನ್ನು ಹೇಳುತ್ತೆ ಅಂತೇಳಿ, ಅಂದ್ರೆ ಈ ಭೌತಿಕ ಪ್ರೇತ್ಯ ಅಂದ್ರೆ ದೇಹವನ್ನು ಬಿಟ್ಟು ಬಿಟ್ಟು ಅಂತ ಹೇಳಿ. ಸೊ ಅಸ್ಮಾನ್ ಲೋಕಾತ್ ಪ್ರೇತ್ಯ ಅಂದ್ರೆ ಈ ಭೌತಿಕ ದೇಹವನ್ನು ಬಿಟ್ಟು ಬಿಟ್ಟು ಅನ್ನಮಯ ನಾಮಕನಾದ ಅನಿರುದ್ಧ ರೂಪಿ ಪರಮಾತ್ಮನ ಸಾಮೀಪ್ಯವನ್ನು ಹೊಂದ್ತಾನೆ. ಯಾವ ಅಧಿಕಾರಿ ಭಗವಂತನನ್ನು ಹೇಗೆ ಹೇಗೆ ಚಿಂತ ಆ ಭಗವಂತನ ಮಹಿಮೆಯನ್ನು ತಿಳಿದವನು ಅಂತೇಳಿ. ಸೊ ಸ ಯಶ್ಚ ಅಯಂ ಪುರುಷೆ ಈ ಪರಮಾತ್ಮನಲ್ಲಿ, ಯಶ್ಚ ಅಸೌ ಆದಿತ್ಯೆ ಸ ಏಕ ಸ ಏವ ಆ ಪರಮಾತ್ಮನೇ ಸರ್ವೋತ್ತಮನು ಅಂತ ಯಾರಾದರೆ ತಿಳ್ಕೊಂಡು ಉಪಾಸನೆ ಮಾಡ್ತಾರೋ ಅವರು ಆಯಾ ಲೋಕಗಳಿಗೆ ಅಲ್ಲಿ ಹೋಗಿ ಸೇರ್ತಾರೆ ಅಂತೇಳಿ. ಸೊ ಭೌತಿಕ ದೇವನ್ ಬಿಟ್ಟು ಅನ್ನಮಯ ನಾಮಕನಾದ ಅನಿರುದ್ಧ ರೂಪ ಪರಮಾತ್ಮನನ್ನು ಸೇರುವುದು, ಅವನ ಸಾಮೀಪ್ಯವನ್ನು ಪಡೆಯುವುದು, ಅದೇ ವಿಧವಾಗಿ ಪ್ರಾಣಮಯ ನಾಮಕನಾದಂತಹ ಪ್ರದ್ಯುಮ್ನ ರೂಪ ಪರಮಾತ್ಮನ ಸಾಮೀಪ್ಯವನ್ನು ಪಡೆಯುವುದು, ಅದೇ ವಿಧವಾಗಿ ಮನೋಮಯ ನಾಮಕನಾಗಿರುವಂತಹ ಸಂಕರ್ಷಣ ಪರಮಾತ್ಮನ ಸಾಮೀಪ್ಯವನ್ನು ಪಡೆಯುವುದು, ವಿಜ್ಞಾನಮಯ ನಾಮಕನಾದಂತಹ ವಾಸುದೇವ ರೂಪ ಪರಮಾತ್ಮನ ಸಾಮೀಪ್ಯವನ್ನು ಪಡೆಯುವುದು, ಆನಂದಮಯ ನಾಮಕನಾದ ನಾರಾಯಣ ರೂಪ ಪರಮಾತ್ಮ, ಹೀಗೆ ಪಂಚರೂಪಿ ಪರಮಾತ್ಮ ಈ ಐದು ಹೆಸರುಗಳಿಂದ ಅವರನ್ನು ಹೋಗಿ ಆ ಸಾಧಕರು ಹೋಗಿ ಅಲ್ಲಿ ಸೇರ್ತಾರೆ, ಮೋಕ್ಷವನ್ನು ಪಡೆಯುತ್ತಾರೆ ಅಂತ ಹೇಳುವುದರ ಮೂಲಕವಾಗಿ ಈ ಐದು ಹೆಸರುಗಳು ಪರಮಾತ್ಮನನ್ನೇ ತಿಳಿಸಿಕೊಡುತ್ತೆ. ಯಾವಾಗ ಅಲ್ಲಿ ಹೋಗಿ ಸೇರ್ತಾರೆ, ಆ ಅನ್ನಮಯಕ್ಕೆ ಹೋಗಿ ಸೇರ್ತಾನೆ ಅಂದ್ರೆ ನಮಗೆ ಕೋಶಕ್ಕೆ ಹೋಗಿ ಸೇರ್ತಾರೆ, ಯಾರು ಕೋಶಕ್ಕೆ ಹೋಗಿ ಸೇರುವ ಪ್ರಸಂಗ ಇಲ್ಲ. ಸಾಧನೆ ಮುಗಿಸಿ ಮೋಕ್ಷಕ್ಕೆ ಹೋದಾಗ ಕೋಶಕ್ಕೆ ಹೋಗಿ ಸೇರ್ತಾರೆ ಅಂದ್ರೆ ಅರ್ಥವಿಲ್ಲದ ಮಾತಾಗುತ್ತೆ. ಆ ಕಾರಣದಿಂದ ಇವೆಲ್ಲವೂ ಕೂಡ ಅಲ್ಲೇ ಸೇರುತ್ತೆ ಅಂತೇಳಿ ಇದನ್ನೇ ಅಭ್ಯಾಸ. ಸೊ ಈ ಐದು ಶಬ್ದಗಳು ಬರುತ್ತೆ. ಇದೆಲ್ಲ ಆದ ಮೇಲೆ ಕೊನೆಯಲ್ಲಿ ಮತ್ತು ಸಂದರ್ಭದಲ್ಲಿ ಹೇಳುವಾಗ ಇದೆಲ್ಲವೂ ಹೇಳುವಾಗ ಅಲ್ಲಿ ಇದನ್ನೇ ಮತ್ತು ಹೇಳ್ತಾರೆ ಏನಂತ ಹೇಳಿದರೆ, ಮುಂದೆ ಬರುವಂತಹದ್ದು ಇಲ್ಲಿ ಸಯಶ್ಚಾಯಂ ಪುರುಷೇ ಯಶ್ಚ ಅಸವಾದಿತ್ಯ ಸ ಏಕ ಅಂತ ಎಲ್ಲ ಹೇಳ್ಬಿಟ್ಟು ಅಸ್ಮಾ ಲೋಕಾತ್ ಪ್ರೀತ್ಯ ಏತಂ ಅದೇ ಶಬ್ದಗಳು ಹೋಗಿ ಸೇರ್ತಾರೆ ಅಂತ ಹೇಳಿ, ಹೋಗಿ ಸೇರಿ ಅಂತ ಅದೇ ಸಿಮಿಲರ್, ಏತಂ ಅನ್ನಮಯಂ ಆತ್ಮಾನಂ ಉಪಸಂಕ್ರಮ್ಯ, ಏತಂ ಪ್ರಾಣಮಯಂ ಆತ್ಮಾನಂ ಉಪಸಂಕ್ರಮ್ಯ, ಏತಂ ಮನೋಮಯಂ ಆತ್ಮಾನಂ ಉಪಸಂಕ್ರಮ್ಯ, ಏತಂ ವಿಜ್ಞಾನಮಯಂ ಆತ್ಮಾನಂ ಉಪಸಂಕ್ರಮ್ಯ, ಏತಂ ಆನಂದಮಯಂ ಆತ್ಮಾನಂ ಉಪಸಂಕ್ರಮ್ಯ, ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪ್ಯನು ಸಂಚರನ್ ಎತತ್ ಸಾಮಗಾಯನ್ನಾಸ್ತೆ ಅಂಥೇಳಿ ಅಲ್ಲೇ ಹಾವು 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 ಅಹಮನ್ನಂ 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 ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದ ಹಕ್ ಶ್ಲೋಕ ಶದೃಕ್ ಶ್ಲೋಕ ಹೃದಹಕ್ ಶ್ಲೋಕ ಕೃತ ಅಂಥೇಳಿ ಅಲ್ಲಿ ಬರುತ್ತೆ. ಏನಂತ ಹೇಳಿದರೆ ಅಲ್ಲಿ ಹೋಗಿ ಸೇರಿ ಏನಾಗತ್ತೆ, ಅಲ್ಲಿ ಹೇಳುವಾಗ ಮುಕ್ತ ಬ್ರಹ್ಮ ಸಾಮಗಾನವನ್ನು ಮಾಡ್ತಾ ಪರಮ ಅಲ್ಲಿ ಆನಂದವಾಗಿ, ಆ ಹಾವು ಅನ್ನೋದು ಆ ಸಾಮಗಾನದ ಆಲಾಪನೆಯಲ್ಲಿ ಪರಾಕಾಷ್ಠೆಯನ್ನು ಸೇರಿ ಆನಂದವಾಗಿರುವಂತಹ ಸಂದರ್ಭವನ್ನು ಮಾಡ್ತಾ ಹೇಳುವಂಥದ್ದಾಗಿದೆ. ಆದ್ದರಿಂದ ಅಲ್ಲಿ ಹೋಗಿ ಸೇರಿ ಏನಾಗುತ್ತೆ, ಆ ಫಲವನ್ನು ಹೇಳಿ ಆ ಫಲ ಪಡೆದ ಮೇಲೆ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಇದೆಲ್ಲ ಇಷ್ಟು ವಿಸ್ತಾರವಾಗಿ ಚೆನ್ನಾಗಿ ಹೇಳಿದ್ದಾರೆ. ಆದ್ದರಿಂದ ಅವೆಲ್ಲವೂ ಕೂಡ ಆ ಆಯುಧ ಕೂಡ ಅಲ್ಲಿ ಹೋಗಿ ಸೇರಿ 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 ಅಂತ ಹೇಳಿದಾಗ ಅವು ಪರಮಾತ್ಮನ ರೂಪಗಳ ಚಿಂತನೆಯೇ ಆಗದೆ ಅನಿರುದ್ಧ ಪ್ರದ್ಯುಮ್ನ ಅಂತೇಳಿ ಅದಕ್ಕೆ ಆಪ್ತ ಕಾಮರಾಸ ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೂಪಿ ಅನುಸಂಚರಣ ಅಂತೇಳಿ ಆಪ್ತ ಕಾಮರಾಗ್ತಾರೆ ಮೋಕ್ಷ ಸ್ಥಿತಿಯಲ್ಲಿ. ಅಂದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರ ಕಾಮನೆಗಳನ್ನು ಮಾಡ್ತಾರೆ, ಅವರ ಕಾಮನೆಗಳೆಲ್ಲ ಪೂರ್ತಿ ಆಗತ್ತೆ ಅನ್ನೋದು ನಮಗೆ ಅಲ್ಲಿ ಹೇಳಿದ್ದಾರೆ. ಈ ವಿಧವಾಗಿ ಈ ಐದು ವಿಧಾನಗಳು ಕೂಡ ಅಲ್ಲಿ ಅಭ್ಯಾಸ ರೂಪದಲ್ಲಿ ನಮಗೆ ಅವುಗಳನ್ನೇ ತಿಳಿಸಿಕೊಡುತ್ತೆ ಅಂತ ಹೇಳಿದ್ದಾರೆ. ನಾನು ಇಲ್ಲಿಗೆ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಡಿಸ್ಕಷನ್ ಎಲ್ಲ ತುಂಬಾ ಕ್ವಶನ್ಸ್ ಇತ್ತು, ಆದ್ದರಿಂದ ನಾನು ಇಲ್ಲಿ ಪಾಸ್ ಮಾಡ್ತಾ ಇದ್ದೀನಿ. ಸೊ ದಟ್ ಡಿಸ್ಕಷನ್ಸ್ ಏನಿದೋ ಅದನ್ನು ಅದಕ್ಕೆ ಅವಕಾಶ ಕೊಡೋಣ ಅಂತೇಳಿ ಐ ಥಿಂಕ್ ಕ್ವಶನ್ಸ್.